हरिः ओम् श्री गुरुभ्यो नमः अहम् भङ्गरहितम् अजडम् विमलम् सदा आनन्दतीर्थमतुलम् पदे तापत्रयापहम् मिथ्या सिद्धान्त दुध्वान्त विध्वंसनविचक्षणः चैतीर्थाकथनिर्भासताम् नोहृदम्बरे अर्थिकल्पितकल्पोऽयम् प्रत्यर्थकेसरी व्यासतीर्थगुरुर्भूयात् अस्मदिष्टात सिद्धये तपोविद्याव्रत्यादि सद्गुणौगाकरानहम् वादिराजगुरुनुन्द्यः ग्रीवदाशयान् पूज्य राघवेन्द्राय सिद्धधर्मरताय च प्रदतां कल्पवृक्षाय नवतां कामधेनवे दुर्वादिध्वान्तवये वैष्णवेन्द्रिय वरेन्दवे श्रीराघवेन्द्रगुरे नमतिन्दयाळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्ध्यन्ति मनोरथाः हरिः ओम् श्रीगुरुभ्यो नमः ನಾವು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ 20ನೇ ಶ್ಲೋಕವನ್ನು ಮಾಡ್ತಾ ಇದ್ದೀವಿ. ನ ಜಾಯತೆ ಮೃತೇವ ಕದಾಚಿನ್ ನಾಯಂ ಭೂತ್ವಾ ಭವಿತಾವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಈ ಶ್ಲೋಕಕ್ಕೆ ಆಚಾರ್ಯರು ಹೇಳಿದಂತಹ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಇರುವ ಅರ್ಥವನ್ನು ನೋಡಿದ್ದೀವಿ. ಇವತ್ತು ರಾಯರು ಮಾಡಿದಂತಹ ಗೀತಾವೃತ್ತಿಯನ್ನು ನೋಡೋಣ. ನಮಗೆ ಈ ಶ್ಲೋಕವನ್ನು ನೋಡಿದಾಗ ಪದೇ ಪದೇ ಜೀವದ ಸ್ವರೂಪದ ನಿತ್ಯತ್ವ, ಪರಮಾತ್ಮನ ನಿತ್ಯತ್ವ, ಪರಮಾತ್ಮನ ಸ್ವಾತಂತ್ರ್ಯ, ಜೀವನ ಪಾರತಂತ್ರ್ಯ, ಜೀವಕ್ಕೆ ದೇಹ ಪ್ರಾಪ್ತಿ, ದೇಹ ಹಾನಿ, ರೂಪವಾದಂತಹ ಜನ್ಮ ಮರಣಗಳು ಇವಿದೆ ಅಂತ ಹೇಳಿದ್ದಾಯ್ತು. ಮತ್ತು ಮತ್ತು ಅದನ್ನೇ ಮತ್ತು ಮತ್ತೆ ಹೇಳಿದಂತೆ ಕಾಣುತ್ತೆ. ರಿಪೀಟ್ ಇದ್ದದ್ದನ್ನೇ ಮತ್ತು ಮತ್ತು ರಿಪೀಟ್ ಮಾಡ್ತಾ ಇದ್ದಂಗೆ ಕಾಣುತ್ತೆ. ಆದರೆ ನಾವು ಒಂದನ್ನು ಗಮನಿಸಬೇಕು, ಆ ಥಾಟ್ ವೈಸ್ ಅದು ಒಂದೇ ಆದರೂ ಕೂಡ ಬೇರೆ ಬೇರೆ ವಿಧಗಳಲ್ಲಿ ಇದನ್ನು ಪ್ರದಾನ ಮಾಡುವುದರ ಮೂಲಕವಾಗಿ ಒಂದು ಸ್ಥಿರವಾದ ಕಾನ್ಸೆಪ್ಟ್ ಬರುತ್ತೆ. ಫರ್ಮ್ನೆಸ್ ಆಫ್ ಥಾಟ್ ಅಂದ್ರೆ ಅಸಂಶಯ, ಸಂಶಯವೇ ಇಲ್ಲದೆ ಸ್ಥಿರವಾದ ಬುದ್ಧಿ ಬರಬೇಕು, ಸ್ಥಿರವಾದ ಆಲೋಚನೆಗಳು ಬರಬೇಕು. ಅದರ ಬಗ್ಗೆ ಯಾವ ಸಂಶಯಗಳು ಬರಬಾರದಂತ ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಇದನ್ನು ನಮಗೆ ಪ್ರದಾನ ಮಾಡ್ತಾ ಇದ್ದಾರೆ. ಸೊ ದ ಕಾನ್ಸೆಪ್ಟ್ಸ್, ಬ್ರಾಡ್ ಕಾನ್ಸೆಪ್ಟ್ಸ್ ಒಂದೇ ಆದರೂ ಕೂಡ ಆ ಒಳಗೆ ಇರುವಂತಹ ಭಾವಗಳು ಸ್ವಲ್ಪ ಸ್ವಲ್ಪ ಬೇರೆ ಬೇರೆಯಾಗಿರುತ್ತೆ. ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಈ ಶಬ್ದ ಪ್ರಯೋಗ ಮಾಡಿದಾಗ ನಮಗೆ ಕೆಲವು ಸಂದೇಹಗಳು ಬರಬಹುದು. ಆ ಸಂದೇಹಗಳಿಗೆ ಅವಕಾಶವಿಲ್ಲದೇ ಇರುವಂತೆ ಆ ಶಬ್ದಗಳನ್ನು ನಾವು ಹೇಗೆ ಅನ್ವಯ ಮಾಡಬೇಕು, ಹೇಗೆ ತಿಳ್ಕೋಬೇಕು ಅನ್ನೋದನ್ನು ನಮಗೆ ಈ ಶ್ಲೋಕಗಳು ತಿಳಿಸುತ್ತೆ. ಅದನ್ನು ನೋಡೋಣ ಇಲ್ಲಿ ರಾಯರ ವಿವೃತಿಯಲ್ಲಿ ಏನ್ ಹೇಳಿದ್ದಾರೆ ಅಂತೇಳಿ. ಯದ್ ಉಕ್ತಂ ಜೀವ ಈಶ್ವರಯೋಹೋ, ಇದು ನಮಗೆ ಇದು 20ನೇ ಶ್ಲೋಕ. ನ ಜಾಯತೆ ಮೃತೇವ ಕದಾಚಿತ್ ನ ಅಯಂ ಅನ್ನೋದು ಎರಡು ಮೂರು ವಿಧ, ಎರಡರ್ಥ ಭಾಷ್ಯದಲ್ಲಿ ಒಂದು ವಿಧವಾಗಿ, ತಾತ್ಪರ್ಯದಲ್ಲಿ ಒಂದು ವಿಧವಾಗಿ ಹೇಳಿದ್ದಾರೆ. ಆ ಎರಡು ಭಾವಗಳನ್ನು ಕೂಡ ಗೀತಾವೃತ್ತಿಯಲ್ಲಿ ನಮಗೆ ರಾಯರು ತಿಳಿಸಿದ್ದಾರೆ. ಯದುಕ್ತಂ ಜೀವೇಶ್ವರಯೋಹೋ ಉತ್ಪತ್ತಿ ವಿನಾಶರಾಹಿತ್ಯಂ ಈಶ್ವರಸ್ಯ ದೇಹತಃ ಅಪಿ ಉತ್ಪತ್ತಿ ಅಭಾವೇನ ಸ್ವಾತಂತ್ರ್ಯಂ ಜೀವಸ್ಯ ಸ್ವರೂಪತಃ ಜನ್ಮಾದಿ ಶೂನ್ಯಸ್ಯ ಅಪಿ ದೇಹ ಉತ್ಪತ್ತಿ ಆದಿ ನ ಅಸ್ವಾತಂತ್ರ್ಯಂ ತೇಷು ಅರ್ಥೇಷು ಪ್ರಮಾಣತ್ವೇನ ಮಂತ್ರವರ್ಣ ಉದಾಹರತಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ಯದುಕ್ತಂ, ಮುಂದಿನ ಶ್ಲೋಕಗಳಲ್ಲಿ ಯಾವುದನ್ನು ಹೇಳಿದ್ದಾರೋ ಹೇಳಿದ ರೀತಿಯಲ್ಲಿ ಜೀವ ಈಶ್ವರಯೋಹೋ ಉತ್ಪತ್ತಿ ವಿನಾಶರಾಹಿತ್ಯಂ, ಅಂದ್ರೆ ಜೀವನಿಗೆ ಈಶ್ವರಗೆ ಇಬ್ಬರಿಗೂ ಕೂಡ, ಸಮಸ್ತ ಜೀವರಾಶಿಗಳಿಗೆ ಪರಮಾತ್ಮನಿಗೆ ಇಬ್ಬರು ಎರಡು ಕ್ಯಾಟಗರಿನಲ್ಲಿರುವವರು ಕೂಡ ಉತ್ಪತ್ತಿ ವಿನಾಶರಾಹಿತ್ಯಂ, ಅಂದ್ರೆ ಸ್ವರೂಪತಃ ಉತ್ಪತ್ತಿ ವಿನಾಶ ಇಲ್ಲದೆ ಇರುವಿಕೆ. ಅಷ್ಟೇ ಅಲ್ಲದೆ ಇನ್ನು ಇನ್ ಅಡಿಷನ್ ಟು ದಟ್ ಈಶ್ವರಸ್ಯ ದೇಹತಃ ಅಪಿ ಉತ್ಪತ್ತಿ ಅಭಾವೇನ ಸ್ವಾತಂತ್ರ್ಯಂ, ಪರಮಾತ್ಮನಿಗೆ ದೇಹದ ವಿಷಯದಲ್ಲಿ ಕೂಡ ಉತ್ಪತ್ತಿ ಇಲ್ಲದೆ ಇರುವುದರ ಮೂಲಕವಾಗಿ ಸ್ವಾತಂತ್ರ್ಯ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ನಮಗೆ ಇಲ್ಲಿ ಒಂದು ಸಂದೇಹ ಬರುತ್ತೆ, ಏನಂದ್ರೆ ದೇಹದ ಉತ್ಪತ್ತಿ ಅಂದ್ರೆ ದೇಹದ ಮೂಲಕವಾಗಿ ಹುಟ್ಟುವುದು, ದೇಹದ ಮೂಲಕವಾಗಿ ಸಾಯುವುದು, ಇದು ಇಲ್ಲ ಅಂತ ಹೇಳಿದರೆ ಅದು ಸ್ವಾತಂತ್ರ್ಯದ ಒಂದು ಗೋಚರವಾಗುತ್ತೆ, ಅದರ ಮೂಲಕವಾಗಿ ಸ್ವಾತಂತ್ರ್ಯ ಇದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದಾಗ ಲಕ್ಷ್ಮಿಗೂ ಕೂಡ ದೇಹತಃ ಉತ್ಪತ್ತಿ ಅಭಾವ ಇಲ್ಲವಲ್ಲ, ಅಂದ್ರೆ ಶೀಸ್ ಆಲ್ಸೋ ಡಸ್ ನಾಟ್ ಹ್ಯಾವ್ ಬಾಡಿ, ಬಾಡಿ ವೈಸ್ ಬರ್ತ್ ಅಂಡ್ ಡೆತ್, ಸೊ ಆವಾಗ ಲಕ್ಷ್ಮಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಬಹುದಾ? ಅಂದ್ರೆ ದೇಹದ ಮೂಲಕವಾಗಿ ಜನ್ಮ ಮರಣಗಳು ಇಲ್ಲದೇ ಇದ್ದರೆ ಅದು ಸ್ವಾತಂತ್ರ್ಯದ ಒಂದು ಸೂಚಕ ಅಂತ ಹೇಳಿದರೆ ಲಕ್ಷ್ಮಿಗೂ ಸ್ವಾತಂತ್ರ್ಯ ಇದೆ ಅಂತ ಹೇಳಬೇಕಾಗುತ್ತೆ. ಹಾಗೇನು ಅಂದ್ರೆ ಹಾಗಲ್ಲ, ಇದು ಹಾಗಂದ್ರೆ ನೆಸರಿ ಅಂಡ್ ಸಫಿಶಿಯಂಟ್ ಅಂತ ಹೇಳ್ತೀವಲ್ಲ, ಸ್ವಾತಂತ್ರ್ಯ ಇರಬೇಕಂದರೆ ದೇಹದ ಉತ್ಪತ್ತಿ ನಾಶಗಳು ಇಲ್ಲದೇ ಇರಬೇಕು. ಆದರೆ ದೇಹತಃ ಉತ್ಪತ್ತಿ ನಾಶಗಳಿಲ್ಲದೆ ಇದ್ದರೆ ಸ್ವಾತಂತ್ರ್ಯ ಇದೆ ಅಂತ ಹೇಳಕ್ಕಾಗೋದಿಲ್ಲ. ದಟ್ ಮೀನ್ಸ್ ಇಟ್ ಈಸ್ ಎ ಪ್ರೀ ರಿಕ್ವಿಸಿಟ್. ಯಾರಾದರೂ ಒಂದು ಸ್ವತಂತ್ರವಾಗಿದೆ, ಸಮಥಿಂಗ್ ಇಸ್ ಇಂಡಿಪೆಂಡೆಂಟ್ ಅಂತ ಹೇಳಬೇಕಂದ್ರೆ ದೇಹತಃ ಉತ್ಪತ್ತಿ ನಾಶಗಳಿದ್ದರೆ ದಟ್ ಈಸ್ ಎನ್ ಇಂಡಿಕೇಟಿವ್ ಆಫ್ ಡಿಪೆಂಡೆನ್ಸ್. ಯಾಕಂದ್ರೆ ದೇಹತಃ ಒಂದು ದೇಹ ಅದಕ್ಕೆ ಹಚ್ಚೋದು, ಅದೇಹ ಅದಕ್ಕೆ ಬರಬೇಕಾಗಿದ ಒಂದು ಸ್ಥಿತಿ ಬರುತ್ತೆ. ದಟ್ ಮೀನ್ಸ್ ಇಟ್ ಈಸ್ ಡಿಪೆಂಡೆಂಟ್, ಪರತಂತ್ರ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಸ್ವಾತಂತ್ರ್ಯ ಪರಮಾತ್ಮನಿಗೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ದಿಸ್ ಈಸ್ ಅನ್ ಇಂಡಿಕೇಶನ್. ದೇಹತಃ ಉತ್ಪತ್ತಿ ಅಭಾವ ಇರುವ ಕಾರಣದಿಂದ ಸ್ವಾತಂತ್ರ್ಯ ಇದೆ ಅನ್ನುವ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಸ್ವಾತಂತ್ರ್ಯ ಪರಮಾತ್ಮನಿಗೆ ಇದೆ ಅನ್ನೋದು ಸೂಚನೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ. ಜೀವಸ್ಯ ಸ್ವರೂಪತಃ ಜನ್ಮಾದಿ ಶೂನ್ಯಸ್ಯಾಪಿ, ಅಂದ್ರೆ ಜೀವನಿಗೆ ಸ್ವರೂಪತಃ ಜನ್ಮಾದಿಗಳು ಇಲ್ಲದೇ ಇದ್ದರೂ ಕೂಡ ದೇಹ ಉತ್ಪತ್ತಿಯಾದಿನ, ಅಂದ್ರೆ ದೇಹದ ಉತ್ಪತ್ತಿ, ದೇಹದ ಮೂಲಕವಾಗಿ ಹುಟ್ಟುವುದು ಇತ್ಯಾದಿಗಳಿಂದ ಅಸ್ವಾತಂತ್ರ್ಯಂ ತೇಷು ಅರ್ಥೇಶು ಪ್ರಮಾಣತ್ವೇನ ಮಂತ್ರವನ್ನು ಉದಾಹರಿಸಿ. ಆ ಅರ್ಥಗಳನ್ನು ನಮಗೆ ಗೋಚರ ಮಾಡುವಂತಹ ಆ ದೇಹ ಉತ್ಪತ್ತಿ ಮೂಲಕವಾಗಿ ಜೀವನಿಗೆ ಅಸ್ವಾತಂತ್ರ್ಯ ಇದೆ ಅನ್ನುವುದನ್ನು ನಮಗೆ ಪ್ರಮಾಣ ಮೂಲಕವಾಗಿ ಅಂದ್ರೆ ಇಷ್ಟುವರೆಗೂ ಅದನ್ನು ವಿವರಣೆ ಮಾಡಿದ್ದಾರೆ. ಇಷ್ಟಕ್ಕೆ ಮುಂಚಿನ ಶ್ಲೋಕಗಳಲ್ಲಿ ಆ ಭಾವವನ್ನು ನಮಗೆ ಪ್ರದಾನ ಮಾಡಿದ್ದಾರೆ. ಅದು ಮಂತ್ರವರ್ಣದ ಮೂಲಕವಾಗಿ, ಶ್ರುತಿವಾಕ್ಯದ ಮೂಲಕವಾಗಿ, ಉದಾಹರಣ ಪೂರ್ವಕವಾಗಿ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನ ಜಾಯತ ಇತಿ ತಥಾಹಿ ಜೀವ ವಿಷಯ ತಾವತ್ ಇಯಂ ಯೋಜನಾ, ಜೀವದ ವಿಷಯದಲ್ಲಿ ಈ ವಿಧವಾದ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರೆ, ಒಂದು ಸ್ಟ್ರಾಟಜಿ. ಏನದು ಅಂದ್ರೆ, ಅಯಂ ಜೀವ ಸ್ವರೂಪೇಣ ನ ಜಾಯತೆ ನ ಮ್ರಿಯತೆ ನ ನಶ್ಯತಿ ಚ ವಾ ಶಬ್ದ ಚ ಶಬ್ದಾರ್ಥ. ಅಯಂ ಜೀವ, ಈ ಜೀವನು ಸ್ವರೂಪದಿಂದ ನ ಜಾಯತೆ ಹುಟ್ಟುವುದಿಲ್ಲ, ನ ಮ್ರಿಯತೆ ಮರಣವನ್ನು ಹೊಂದುವುದಿಲ್ಲ, ಅಂದ್ರೆ ನನಶ್ಯತಿ ನಾಶವನ್ನು ಹೊಂದುವುದಿಲ್ಲ. ವಾ ಶಬ್ದ ಚ ಶಬ್ದಾರ್ಥ. ವಾ ಅಂದ್ರೆ ಆರ್ ಅಂತೇಳಿ, ಆರ್ ಈ ಗಿವ್ಸ್ ದ ಮೀನಿಂಗ್ ಆಫ್ ಅಂಡ್ ಅಂತೇಳಿ. ನಮ್ಗೆ ನೋಡ್ರಿ, ಇದು ಬಹಳ ಆರ್ ಅಂಡ್ ಆರ್ ಆಪೋಸಿಟ್ ಥಿಂಗ್ಸ್ ಆಲ್ಮೋಸ್ಟ್. ಆರ್ ಅನ್ನೋದು ಅಂಡ್ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ಬೂಲಿಯನ್ ಆಲ್ಜಿಬ್ರಾ ಗೊತ್ತಾದವರಿಗೆ ಜಸ್ಟ್ ಯು ನೋ ಸಮ್ ವೆರಿ ನೈಸ್ ಕಾನ್ಸೆಪ್ಟ್. ಬೂಲಿಯನ್ ಆಲ್ಜಿಬ್ರಾ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ನಲ್ಲಿ ಹೇಗಿರುತ್ತೆ ಅಂದ್ರೆ, ನಾಟ್ ಸಪೋಸ್ ಎ ಬಿ ಸಿ ಆರ್ ಕಂಡೀಷನ್ಸ್, ಎ ಆರ್ ಬಿ ಆರ್ ಸಿ ಅಂತ ಹೇಳಿದರೆ, ನಾಟ್ ಅನ್ನೋದು ಒಂದು ಕಾಮನ್ ಹೊರಗೆ ಹಾಕಿದ್ರೆ, ನಾಟ್ ಇನ್ ಪೆರಾನ್ಸಿಸ್ ಇಫ್ ಯು ಸೇ ಎ ಆರ್ ಬಿ ಆರ್ ಸಿ ಅಂತ ಹೇಳಿದರೆ, ದಟ್ ನಾಟ್ ವೆನ್ ಯು ಅಪ್ಲೈ ಇನ್ ಸೈಡ್ ಇಟ್ ವಿಲ್ ಬಿಕಮ್ ನಾಟ್ ಎ ಅಂಡ್ ನಾಟ್ ಬಿ ಅಂಡ್ ನಾಟ್ ಸಿ ಆಗುತ್ತೆ. ಸೊ ದಟ್ ಆರ್ ಬಿಕಮ್ಸ್ ಅಂಡ್ ಇನ್ ಕೇಸ್ ಆಫ್ ಎ ನೆಗೆಟಿವ್ ಥಿಂಗ್, ಅಂದ್ರೆ ನಾಟ್ ಎ ಆರ್ ಬಿ ಆರ್ ಸಿ ಅನ್ನೋದು ಬ್ರಾಕೆಟ್ ನಲ್ಲಿ ಹಾಕಿದಾಗ, ಇಟ್ ವೆನ್ ಯು ಎಕ್ಸ್ಪ್ಯಾಂಡ್ ಇಟ್ ಇಟ್ ಬಿಕಮ್ಸ್ ನಾಟ್ ಎ ಅಂಡ್ ನಾಟ್ ಬಿ ಅಂಡ್ ನಾಟ್ ಸಿ ಆಗುತ್ತೆ. ಉದಾಹರಣೆಗೆ ನಾವು ತಗೊಂಡ್ರೆ, ಯಾರಾದ್ರೂ ಅವನಿಗೆ ಕೂಡ್ಲಕ್ಕೂ ಆಗೋದಿಲ್ಲ, ಅಷ್ಟೇ ಅಲ್ಲದೆ ನಿಲ್ಲಕ್ಕೂ ಆಗೋದಿಲ್ಲ, ಮಲಗಲಕ್ಕೂ, ಸಪೋಸ್ ಸಂಬಡಿ ಕೂಡ್ಲಕ್ಕೂ ಆಗೋದಿಲ್ಲ ರೀ, ಹಾಗೆ ಮಲಗಲಕ್ಕೂ ಆಗೋದಿಲ್ಲ, ಹಾಗೆ ನಿಲ್ಲಕ್ಕೂ ಆಗೋದಿಲ್ಲ, ಹಾಗೆ ಸೊ ಅಂಡ್ ಅಂತ ಹೇಳೋದು ಕೂಡ್ಲಕ್ಕಾಗಲು ಕಾಮನ್ ಆಗಿ ಹೇಳಿದೆ, ಕೂಡ್ಲಕ್ಕಾಗಲಿ ಮಳಗಲಕ್ಕಾಗಲಿ ನಿಲ್ಲಕ್ಕಾಗಲಿ ಆಗೋದಿಲ್ಲ. ದಿಸ್ ಇಸ್ ನಾಟ್ ಪಾಸಿಬಲ್ ಅಂದ್ರೆ ದಿಸ್ ಇಸ್ ನಾಟ್ ಪಾಸಿಬಲ್ ಅಂಡ್ ದಿಸ್ ಇಸ್ ನಾಟ್ ಪಾಸಿಬಲ್ ಅಂಡ್ ದಿಸ್ ಇಸ್ ನಾಟ್ ಪಾಸಿಬಲ್ ಅಂತ. ಸೊ ದಟ್ ಆರ್ ವೆನ್ ಅಪ್ಲೈ ಟು ದ ನೆಗೆಟಿವ್ಸ್, ನಮ್ಗೆ ಆರ್ ಅನ್ನೋದು ಅಂಡ್ ಅನ್ನೋದು ಈ ವಿಧವಾಗಿ ಒಂದಕ್ಕೆ ಒಂದು ಅನ್ವಯ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವ್ರಿಗೆ ನೋಡ್ರಿ, ಎಷ್ಟೊಂದು ಬೂಲಿಯನ್ ಆಲ್ಜಿಬ್ರಾ ಕಾನ್ಸೆಪ್ಟ್ ಇದೆ ಅನ್ನೋದಕ್ಕೆ ನಮಗೆ ದಿಸ್ ಇಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಅದಕ್ಕೆ ಹೇಳ್ತಾ ಇದ್ದಾರೆ, ವಾ ಶಬ್ದ ಚ ಶಬ್ದಾರ್ಥ. ಆರ್ ಅನ್ನೋದು ಅಂಡ್ ಅನ್ನುವ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ, ಯಾಕೆಂದ್ರೆ ನೆಗೆಟಿವ್ಸ್ ಇದೆ. ಸ್ವರೂಪೇಣ ನ ಜಾಯತೆ ನ ಮ್ರಿಯತೆ ನ ನಶ್ಯತಿ, ಅದಕ್ಕೆ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾ ಎಂಬುದು, ಆ ವಾ ಅನ್ನೋದು ಆರ್ ಅನ್ನೋದು ಅಂಡ್ ಅನ್ನೋದರ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದಾರೆ ರಾಯರು. ಅಗ್ರೇತನ ನಂಗಃ ಅನುಕರ್ಷಃ, ಅಗ್ರೇತನ ಮುಂಚೆ ಹೇಳಿರುವಂತಹ ನಂಗಃ ಅಂದ್ರೆ ಆ ನಂಕ ಪುರುಷದಲ್ಲಿ ನಾಟ್ ಅನ್ನುವುದರಲ್ಲಿ ಹೇಳಿದ್ದನ್ನು ಅನುಕರ್ಷಃ ಯು ಹ್ಯಾವ್ ಟು ಅಪ್ಲೈ, ದಟ್ ಮೀನ್ಸ್ ಡಿಸ್ಟ್ರಿಬ್ಯೂಟಿವ್ ಲಾ. ನಾಟ್ ಎ ಆರ್ ಬಿ ಆರ್ ಸಿ ಅಂದ್ರೆ ನಾಟ್ ಎ ಅಂಡ್ ನಾಟ್ ಬಿ ಅಂಡ್ ನಾಟ್ ಸಿ, ದಟ್ ನಾಟ್ ಹ್ಯಾಸ್ ಟು ಬಿ ಅಪ್ಲೈಡ್ ಪೆರಾನ್ಸಿಸ್ ನಲ್ಲಿರೋದಕ್ಕೆ ಅನುಕರ್ಷ ಮಾಡೋದು, ದಟ್ ಮೀನ್ಸ್ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೀವೋ ನ ಜಾಯತೆ ಚೇತ್ ತರ್ಹಿ ಯಥಾ ಈಶ್ವರ ಜ್ಞಾನ ವೃದ್ಧಿ ಹ್ರಾಸ ವಿವರ್ಜಿತಂ ಭೂತ್ವಾ ಏವ ಕದಾಚಿತ್ ಅಚಿಂತ್ಯಶಕ್ತಿಯ ಭೂತಮಿವ ವ್ಯವಹಾರ ಅವಲಂಬನಂ ಭವತಿ. ಅಂದ್ರೆ ಏನು, ಜೀವೋ ನ ಜಾಯತೆ ಚೇತ್ ತರ್ಹಿ, ಜೀವನು ಮತ್ತು ಹುಟ್ಟೋದಿಲ್ಲ ಅಂತ ಹೇಳುವುದು ಹಾಗಾದರೆ, ಆ ಹುಟ್ಟುವುದಿಲ್ಲ ಅನ್ನುವುದನ್ನು ನೀವು ಹೀಗೆ ಅಪ್ಲೈ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬಂದರೆ ಏನು ಪ್ರಶ್ನೆ, ಯಥಾ ಈಶ್ವರ ಜ್ಞಾನಂ ವೃದ್ಧಿಹ್ರಾಸ ವಿವರ್ಜಿತಂ ಭೂತ್ವಾ ಏವ ಕದಾಚಿತ್ ಅಚಿಂತ್ಯಶಕ್ತಿಯ ಭೂತಮೇವ ವ್ಯವಹಾರ ಅವಲಂಬನಂ ಭವತಿ. ಅಂದ್ರೆ ಏನು, ಪರಮಾತ್ಮನಿಗೆ ಪರಮಾತ್ಮನ ಜ್ಞಾನ, ಈಶ್ವರ ಜ್ಞಾನ ಅಂದ್ರೆ ಪರಮಾತ್ಮನಿಗೆ ಒಂದು ಜ್ಞಾನ ಇದೆ, ಸರ್ವಜ್ಞ ಅವನು, ಪರಮಾತ್ಮನಿಗೆ ಎಲ್ಲವೂ ತಿಳಿದಿದೆ, ಎಲ್ಲವೂ ತಿಳಿದ ಪರಮಾತ್ಮನಿಗೆ ಆ ಪರಮಾತ್ಮನ ಜ್ಞಾನಕ್ಕೆ ವೃದ್ಧಿ ಇಲ್ಲ ಹ್ರಾಸ ಇಲ್ಲ. ದಟ್ ಮೀನ್ಸ್ ದ ನಾಲೆಡ್ಜ್ ಆಫ್ ದ ಲಾರ್ಡ್ ಕೆನ್ ನೆವರ್ ಬಿ ಇನ್ಕ್ರಿಮೆಂಟೆಡ್ ಆರ್ ಡಿಕ್ರಿಮೆಂಟೆಡ್. ಸೊ ಅದರ ಹುಟ್ಟುವುದು ಅನ್ನೋದೇ ಇಲ್ಲವೇ ಇಲ್ಲ, ಪರಮಾತ್ಮನ ಜ್ಞಾನ ಹುಟ್ಟುವುದು ಅನ್ನೋದು ಇಲ್ಲವೇ ಇಲ್ಲ. ಆದರೂ ಕೂಡ ಕದಾಚಿತ್ ಯಾವಾಗಾದ್ರೂ ಅಚಿಂತ್ಯ ಶಕ್ತಿಯ ಪರಮಾತ್ಮನ ಅಚಿಂತ್ಯ ಶಕ್ತಿ ಮೂಲಕವಾಗಿ ಭೂತಂ ಇವ ಅಂದ್ರೆ ಹುಟ್ಟದಂತೆ ವ್ಯವಹಾರ ಅವಲಂಬನಂ ಭವತಿ, ವ್ಯವಹಾರ ಆಗುತ್ತೆ. ಉದಾಹರಣೆಗೆ ಸಾಂದೋಗ್ಯ ಉಪನಿಷತ್ತು ಹೇಳಿದಂತ ತದೈಕ್ಷತ ಅನ್ನುವ ಶ್ರುತಿ ಅಂದ್ರೆ ಪರಮಾತ್ಮನಿಗೆ ಒಂದು ಆಲೋಚನೆ ಹೊಳೆಯಿತು ಅನ್ನುವುದು ಚಾಂದೋಗ್ಯ ಉಪನಿಷತ್ತಲ್ಲಿ ಬರುತ್ತೆ. ಅಲ್ಲಿ ಬರುವ ಆ ವಾಕ್ಯ ದಟ್ ಸೆಂಟೆನ್ಸ್ ತದೈಕ್ಷತ, ಪರಮಾತ್ಮ ನೋಡಿದ, ಪರಮಾತ್ಮನಿಗೆ ಒಂದು ಆಲೋಚನೆ ಹೊಳೆಯಿತು, ಅವನಿಗೆ ಒಂದು ಥಾಟ್ ಬಂತು ಅಂತ ಹೇಳಿದರೆ ಇಲ್ಲದೇ ಇದ್ದದ್ದು ಬಂದಂತೆ ವ್ಯವಹಾರ ಆಯಿತು. ಬಟ್ ದಟ್ ಈಸ್ ಓನ್ಲಿ ಒಂದು ವ್ಯವಹಾರಕ್ಕೆ ಹೇಳಿದಂತೆ ಹೊರತು, ವೆನ್ ಪೀಪಲ್ ಟೋಲ್ಡ್ ದಟ್ ಶ್ರುತಿವಾಕ್ಯ ಹೇಳಿದಾಗ ಆ ಶ್ರುತಿವಾಕ್ಯದ ಪರ್ಪಸ್ ಪರಮಾತ್ಮನಿಗೆ ಇಲ್ಲದೇ ಇದ್ದ ಆಲೋಚನೆ ಬಂತು ಅಂತಲ್ಲ, ಅದು ನಮಗೆ ಪರಮಾತ್ಮನಿಗೆ ಆಲೋಚನೆ ಹೊಳೆಯಿತು ಅಂತ ಹೇಳಿದರೆ ಅವನ ಅಚಿಂತ್ಯ ಶಕ್ತಿಯಿಂದ ಅವನು ಆ ವಿಧವಾಗಿ ಆಲೋಚನೆ ಮಾಡಿದಂತೆ ನಟನೆ ಮಾಡಿದ್ದಾನೆ ಅಷ್ಟೇ. ಅಂದ್ರೆ ಆ ಹುಟ್ಟುಕ್ಕೆ ಇಲ್ಲದೇ ಇದ್ದರೂ ಕೂಡ ಹುಟ್ಟಿತು ಅಂತ ಹೇಳುವ ಆಲೋಚನೆ ಹುಟ್ಟಿತು, ಅವನಿಗೆ ಜ್ಞಾನ ಹುಟ್ಟಿತು ಅನ್ನುವ ವ್ಯವಹಾರ ಹೇಗೆ ಪರಮಾತ್ಮನ ವಿಷಯದಲ್ಲಿ ಮಾಡಿದ್ದೀವೋ ಅದೇ ವಿಧವಾಗಿ ಜೀವದ ವಿಷಯದಲ್ಲಿ ಕೂಡ ಜೀವನಿಗೆ ಹುಟ್ಟು ಇಲ್ಲದೇ ಇದ್ದರೂ ಕೂಡ ಜೀವ ಹುಟ್ಟಿದಂತೆ ವ್ಯವಹಾರವನ್ನು ಮಾಡ್ತಾ ಇದ್ದೀವಾ ಅಂತ ಪ್ರಶ್ನೆ ಬಂದರೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ತಥಾ ಜೀವೇ ಅಪಿ, ಹಾಗೆ ಜೀವದ ವಿಷಯದಲ್ಲಿ ಕೂಡ ಕಿಂ ಯಾಕೆ ಜನನ ವ್ಯವಹಾರ ತನ್ನಿಮಿತ್ತ ಇತ್ಯತಃ, ಜನನ ವ್ಯವಹಾರ ಆ ಜನ ಹುಟ್ಟುಕೆ ಅನ್ನುವುದು ಕೇವಲ ವ್ಯಾವಹಾರಿಕ. ಹೇಗೆ ಪರಮಾತ್ಮನಿಗೆ ಒಂದು ವ್ಯವಹಾರವನ್ನು ಜಸ್ಟ್ ನೋ ವಿ ಜಸ್ಟ್ ಯೂಸ್ ದಟ್ ಸೆಂಟೆನ್ಸ್ ಅಷ್ಟೇ, ನಿಜವಾಗ ಅದೊಂದು ವ್ಯವಹಾರ ಅಷ್ಟೇ, ಜಸ್ಟ್ ಯೂಸ್ ಇಟ್. ಅದೇ ವಿಧವಾಗಿ ಜನನ ವ್ಯವಹಾರ ಜಸ್ಟ್ ಫಾರ್ ಯೂಸೇಜ್ ನಾವು ಜೀವನಿಗೆ ಹುಟ್ಟುಕೆ ಇದೆ ಅಂತ ಹೇಳ್ತೀವಾ ಅಂತ ಹೇಳಿದರೆ ನಾ ಹಾಗೆ ಇಲ್ಲ. ಅಂದ್ರೆ ಜೀವನಿಗೆ ನಿಜವಾಗಿ ಹುಟ್ಟು ಇದೆ, ಪರಮಾತ್ಮನ ಹಾಗೆ ಕೇವಲ ಒಂದು ಸೂಚನಾ ಮಾತ್ರಕವಾಗಿ ಹುಟ್ಟುಕೆ ಅಂತ ಹೇಳುವುದಿಲ್ಲ ಜೀವನಿಗೆ, ಜೀವನಿಗೆ ನಿಜವಾಗಿಯೇ ಹುಟ್ಟುಕ ಇದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಯಂ ಜೀವ ಸ್ವರೂಪೇಣ ಭೂತ್ವ ಕಯಾಚಿದ್ ವಿವಕ್ಷಯ, ಅಂದ್ರೆ ಈ ಜೀವ ಸ್ವರೂಪದ ಮೂಲಕವಾಗಿ ಯಾವಾಗಲೂ ಇರುವಂತಹ ಈ ಜೀವ ಕಯಾಚಿದ್ ಯಾವುದೋ ಒಂದು ವಿವಕ್ಷದ ಮೂಲಕವಾಗಿ ಅಕಾರ್ಡಿಂಗ್ ಟು ಸಮ್ ವೇ ಈಶ್ವರ ಜ್ಞಾನವತ್ ಈಶ್ವರದ ಜ್ಞಾನದಂತೆ ಭವಿತ ನ ಭವತಿ, ಅಂದ್ರೆ ಹಾಗೆ ಇದ್ದಂತೆ ವ್ಯವಹಾರವನ್ನು ಹುಟ್ಟುಕೆಯಂತೆ ವ್ಯವಹಾರ ಮಾಡುವುದು ಹಾಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡ್ರಿ, ನ ಜಾಯತೆ ಮಿಯತೇವ ಕದಾಚಿತ್ ನ ಅಯಂ ಭೂತ್ವಾ ಭವಿತಾವ ನ, ಅಂದ್ರೆ ಇವು ಯಾವುದು ಇಲ್ಲ, ಹುಟ್ಟುಕೆ ಇಲ್ಲ, ಸಾವು ಇಲ್ಲ, ಪರಮಾತ್ಮನ ಹಾಗೆ ಇದ್ದದ್ದು ಹುಟ್ಟದಂತೆ ವ್ಯವಹಾರ ಮಾಡುವ ಒಂದು ಅವಕಾಶವೂ ಜೀವನಿಗೆ ಇಲ್ಲ. ತ್ರೀ ಕ್ವಾಲಿಟೀಸ್, ಒಂದು ಹುಟ್ಟುಕೆ ಇಲ್ಲದೆ ಇರುವ ಕ್ವಾಲಿಟಿ, ಮರಣ ಇಲ್ಲದೆ ಇರುವ ಕ್ವಾಲಿಟಿ, ಪರಮಾತ್ಮನಂತೆ ಇಲ್ಲದೇ ಇದ್ದರೂ ಹುಟ್ಟಿದಂತೆ ವ್ಯವಹಾರ ಮಾಡುವ ಒಂದು ಲಕ್ಷಣ, ಈ ಮೂರು ಕೂಡ ಜೀವನಿಗೆ ಇಲ್ಲ. ಆಲ್ ದೀಸ್ ತ್ರೀ ಥಿಂಗ್ಸ್ ಡೋಂಟ್ ಅರೈಸ್ ಇನ್ ಕೇಸ್ ಆಫ್ ಜೀವ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವಸ್ಯ ಇಚ್ಛಿತ ಉಕ್ತಂ, ಹಾಗಾದ್ರೆ ಇದಕ್ಕೆ ಏನು ರೀ ಪ್ರಮಾಣ ಅಂತ ಹೇಳಿದ್ರೆ, ಅಜೋ ನಿತ್ಯ ಶಾಶ್ವತ ಇತಿ. ಯಾಕೆ ಇದಕ್ಕೆ ಪ್ರಮಾಣ ಏನಂದ್ರೆ ಆ ಮುಂಚೆ ಹೇಳಿದಂತಹ ಶಬ್ದಗಳು, ಈ ಶಬ್ದಗಳೇ ನಮಗೆ ಪ್ರಮಾಣ ಮೂಲಕವಾಗಿದೆ. ಏನು ಅಜಃ ನಿತ್ಯ ಶಾಶ್ವತ, ಏನು ಈ ಶಬ್ದಗಳು ಹೇಗೆ ಪ್ರಮಾಣವಾಗುತ್ತೆ ಅಂದ್ರೆ, ನ ಜಾಯತೆ ಅದಕ್ಕೆ ಅಜ, ನಮ್ರಿಯತೆ ಅದಕ್ಕೆ ನಿತ್ಯ, ಪರಮಾತ್ಮನ ಹಾಗೆ ಆ ಜೀವನಿಗೆ ಒಂದು ವ್ಯವಹಾರವನ್ನು ನಾವು ಮಾಡುವುದಿಲ್ಲ ಅದಕ್ಕೆ ಶಾಶ್ವತ. ಹೇಗೆ ಅಜ ಅಂದ್ರೆ ಹುಟ್ಟು ಕೇಳೋದು, ದಟ್ ಇಸ್ ಆಬ್ವಿಯಸ್. ನಮ್ರಿಯತೆ ಸಾವಿಲ್ಲ ಅಂದ್ರೆ ನಿತ್ಯ, ದಟ್ ಇಸ್ ಆಲ್ಸೋ ಆಬ್ವಿಯಸ್. ಶಾಶ್ವತ ಅನ್ನೋದು ಹೇಗೆ, ಹೌ ಡಸ್ ಇಟ್ ಅಪ್ಲೈ ಅಂತ ಹೇಳಿದ್ರೆ, ಪರಮಾತ್ಮನು ಶಾಶ್ವತ, ಜೀವನು ಶಾಶ್ವತ. ಶಾಶ್ವತ ಅಂದ್ರೆ ಏನು, ಹೇಗೆ ಇದ್ದದ್ದು ಹಾಗೇ ಇದೆ, ದೇರ್ ಇಸ್ ನೋ ಚೇಂಜ್. ಅಂದ್ರೆ ಏನು, ಪರಮಾತ್ಮ ಯಾವಾಗಲೂ ಸ್ವತಂತ್ರನಾಗಿದ್ದಾನೆ, ಸ್ವತಂತ್ರನಾಗೇ ಇರ್ತಾನೆ. ಜೀವ ಯಾವಾಗಲೂ ಅಸ್ವತಂತ್ರನಾಗಿದ್ದಾನೆ, ಅಸ್ವತಂತ್ರನಾಗೇ ಇರ್ತಾನೆ. ಸೊ ಒಬ್ಬರು ಇನ್ನೊಬ್ಬರು ಹಾಂಗೆ ಇರೋದಿಲ್ಲ, ಜೀವ ಪರಮಾತ್ಮನ ಹಾಂಗಿರೋದಿಲ್ಲ, ಪರಮಾತ್ಮ ಜೀವನ ಹಾಂಗಿರೋದಿಲ್ಲ.
ಅದಕ್ಕೆ ಶಾಶ್ವತ ನೋಡ್ರಿ. ಅಜಾನಿತ್ಯ ಅನ್ನೋದು ಕಾಮನ್ ಕ್ವಾಲಿಟೀಸ್ ಹೇಳಿದಾಗ ಶಾಶ್ವತ ಅನ್ನೋದು ಅವರಿಗಿರುವಂತಹ ಡಿಫರೆನ್ಸ್ ಅಂತ ತಿಳಿಸುತ್ತೆ. ದ ಸ್ಪೆಷಾಲಿಟೀಸ್ ಮೂರು ಶಬ್ದಗಳನ್ನು ಜೀವನಿಗೆ ಪರಮಾತ್ಮನಿಗೆ ಅಪ್ಲೈ ಮಾಡಿದರೂ ಕೂಡ ಅಜಾನಿತ್ಯ ಅನ್ನೋದು ಸ್ವರೂಪತಃ ಕಾಮನ್ ಕ್ವಾಲಿಟೀಸ್ ಅನ್ನು ಹೇಳಿದರೂ ಶಾಶ್ವತ ಅನ್ನೋದು ಇದ್ದದ್ದು ಇದ್ದಂಗೆ ಇರುತ್ತೆ. ಅಂದ್ರೆ ಪರಮಾತ್ಮ ಸ್ವತಂತ್ರನಾಗಿದ್ದವನು ಸ್ವತಂತ್ರನಾಗೇ ಇರ್ತಾನೆ, ಜೀವ ಪರತಂತ್ರನಾಗಿದ್ದವನು ಪರತಂತ್ರನಾಗೇ ಇರ್ತಾನೆ. ಸೊ ದಿಸ್ ಆಕ್ಚುಲಿ ಡಿಫರೆನ್ಶಿಯೇಟ್ಸ್ ಬಿಟ್ವೀನ್ ಜೀವ ಅಂಡ್ ಪರಮಾತ್ಮ. ಅದೇ ಒಂದು ವಿಶೇಷವಾದ ಒಂದು ವಿಷಯ ಇಲ್ಲಿ. ಸೊ ಅದನ್ನು ನಾವು ಜ್ಞಪ್ತಿಯಲ್ಲಿಟ್ಕೋಬೇಕು. ಅದಕ್ಕೆ ಅತದ್ಭಾವೇ ಸಾಮಾನಾಧಿಕರಣ್ಯಸ್ಯ ಸಾರೂಪ್ಯ ಗಮಕತ್ವಾತ್ ಅಂತೇಳಿ. ಅತದ್ಭಾವೆ ಅಂದ್ರೆ ಜೀವ ಪರಮಾತ್ಮನ ಹಾಂಗೆ ಅಲ್ಲ, ಬೇರೆ ವಿಧವಾಗಿದ್ದಾನೆ. ಅದಕ್ಕೆ ಸಾಮಾನಾಧಿಕರಣ್ಯಸ್ಯ ಅಂದ್ರೆ ಎಲ್ಲೇ ಆದರೂ ಅವರಿಬ್ಬರು ಸಿಮಿಲರ್ ಅಂತ, ಆ ಜೀವ ಪರಮಾತ್ಮನ ಹಾಂಗೆ ರೀ ಅಂತ ಹೇಳಿದರೆ ಅದು ಸಾರೂಪ್ಯ ಗಮಕತ್ವಾತ್, ಅವರಿಬ್ಬರಿಗೆ ಇರುವ ಸಾರೂಪ್ಯ ಏನು ಸಾರೂಪ್ಯ, ಇರು ಇಬ್ಬರು ಜ್ಞಾನಾನಂದ ಸ್ವರೂಪರು ಅನ್ನುವುದೇ ಸಾರೂಪ್ಯ, ಸಿಮಿಲಾರಿಟಿ ಅಷ್ಟೇ. ಆ ಸಿಮಿಲಾರಿಟಿ ನಾವು ಫೈನೆಟ್, ಪರಮಾತ್ಮ ಇನ್ಫೈನೆಟ್. ಸೊ ಅದು ಸಿಮಿಲರೇ ಹೊರತು ಸೇಮ್ ಅಲ್ಲ ಅನ್ನೋದು ನಾವು ತಿಳ್ಕೋಬೇಕು. ಅಜ ನಿತ್ಯ ಪದಾಭ್ಯಾಂ ಬಿಂಬ ಉತ್ಪತ್ತಿ ವಿನಾಶ ಅಭಾವ ಶಾಶ್ವತ ಪದೇನ ಬಿಂಬ ಉಪಾಧಿ ಸನ್ನಿಧಿ ಜನ್ಮ ನಾಶ ಅಭಾವಶ್ಚ ಹೇತು ಉಕ್ತಃ ಭವತಿ. ಇಲ್ಲಿ ಅಜ ನಿತ್ಯ ಅನ್ನುವ ಎರಡು ಶಬ್ದಗಳಿಂದ ಜೀವನಿಗೆ ಪರಮಾತ್ಮನಿಗೆ ಬಿಂಬ ಉತ್ಪತ್ತಿ ವಿನಾಶ ಅಭಾವ ಅಂದ್ರೆ ಸ್ವರೂಪತಃ ಉತ್ಪತ್ತಿ ನಾಶಗಳು ಇಲ್ಲದೇ ಇರುವುದನ್ನು ತಿಳಿಸುತ್ತೆ. ಶಾಶ್ವತ ಪದೇನ ಶಾಶ್ವತ ಅನ್ನುವ ಶಬ್ದದಿಂದ ಏನಾಯಿತು, ಇಬ್ಬರು ಒಂದೇ ವಿಧವಾಗಿರ್ತಾರೆ. ಅಂದ್ರೆ ಏನು, ಜೀವ ಯಾವಾಗಲೂ ಅಸ್ವತಂತ್ರ, ಪರಮಾತ್ಮ ಯಾವಾಗಲೂ ಸ್ವತಂತ್ರ, ಹೀಗೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನು ಅಂತ ಹೇಳಿದರೆ, ಈಗ ಈ ಸ್ವತಂತ್ರ ಅಸ್ವತಂತ್ರ ಅನ್ನುವುದರ ಮೂಲಕವಾಗಿ ಅವರಿಬ್ಬರಿಗೆ ಕೂಡ ಸಾನ್ನಿಧ್ಯ ನಾಶವೂ ಇಲ್ಲ. ಅಂದ್ರೆ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಶಾಶ್ವತನಾಗಿದ್ದಾನೆ. ಜೀವ ಪರತಂತ್ರನಾಗಿದ್ದಾನೆ ಅಂದ್ರೆ ಪ್ರತಿಬಿಂಬ ರೂಪನಾಗಿದ್ದಾನೆ, ಪರಮಾತ್ಮ ಸರ್ವವ್ಯಾಪ್ತನಾಗಿದ್ದಾನೆ. ಆ ಕಾರಣದಿಂದ ಬಿಂಬ ಉಪಾಧಿ ಸನ್ನಿಧಿ ಜನ್ಮ ನಾಶ ಅಭಾವಶ್ಚ ಹೇತು ಉಕ್ತಾ ಭವತಿ. ಅದಕ್ಕೆ ಬಿಂಬರೂಪನಾದ ಪರಮಾತ್ಮನಿಗೆ, ಪ್ರತಿಬಿಂಬ ರೂಪನಾದ ಜೀವನಿಗೆ ಉಪಾಧಿ ಸನ್ನಿಧಿ ರೂಪವಾದಂತಹ ಆ ನಾಶವೂ ಇಲ್ಲ, ಅದಕ್ಕೆ ಜನ್ಮ ನಾಶವೂ ಇಲ್ಲ, ಜನ್ಮವೂ ಇಲ್ಲ, ನಾಶವೂ ಇಲ್ಲ, ಇವು ಯಾವುದೂ ಇಲ್ಲ. ಅದಕ್ಕೆ ಕಾರಣ ಏನು, ಹೇತು ಉಕ್ತಃ ಭವತಿ. ಅದಕ್ಕೆ ಕಾರಣ ಏನು ಅಂದರೆ, ಒಬ್ಬನು ಸ್ವತಂತ್ರ, ಇನ್ನೊಬ್ಬರು ಅಸ್ವತಂತ್ರ. ಸ್ವತಂತ್ರನಾದ ಪರಮಾತ್ಮ ಸ್ವತಂತ್ರ ಇದೆ ಅಂತ ಅರ್ಥ ಏನು, ಈ ಸರ್ವವ್ಯಾಪ್ತ. ಸ್ವತಂತ್ರದ ಇನ್ನೊಂದು ಲಕ್ಷಣ, ಸ್ವತಂತ್ರಕ್ಕೆ ಅನೇಕ ಲಕ್ಷಣಗಳಿದೆ. ಇಂಡಿಪೆಂಡೆನ್ಸ್ ಅಂದ್ರೆ ಸರ್ವವ್ಯಾಪ್ತನಾದವನೇ ಸ್ವತಂತ್ರನಾಗಲಕ್ಕೆ ಸಾಧ್ಯವಿದೆ, ಸ್ವತಂತ್ರನಾದವನಿಗೆ ಸರ್ವವ್ಯಾಪ್ತನಾಗಲಕ್ಕೂ ಸಾಧ್ಯವಿದೆ. ಇವು ಎರಡು ದೇ ಒನ್ ಇಂಪ್ಲೈಸ್ ದಿ ಅದರ್. ಸೊ ಈ ವಿಧವಾದ ಕಾರಣದಿಂದ ಅವರಿಬ್ಬರು ಕೂಡ ಹಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈಶ್ವರ ಜ್ಞಾನವತ್ ಭೂತ್ವಾ ಭವಿತಾಪಿ ಚೇತ್ ನ ಜೀವ ತರ್ಹಿ ಕಿಂ ನಿಮಿತ್ತೋ ಜನನ ವ್ಯವಹಾರೋ ಜೀವ ಇಚ್ಚಿತ ಉಕ್ತಂ. ಹಾಗಾದರೆ ಈಶ್ವರ ಜ್ಞಾನದಂತೆ ನಾವು ಜೀವನಿಗೆ ಜನನ ವ್ಯವಹಾರವನ್ನು ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದರೆ, ಮತ್ತೆ ಜೀವನಿಗೆ ಜನನ ವ್ಯವಹಾರ ಇದೆ ಅಲ್ವಾ ಅಂತ ಹೇಳಿದರೆ ಹೇಗಿದೆ ಅಂತ ನೀವು ಹೇಳ್ತೀರಾ? ಕಿಂ ನಿಮಿತ್ತ ಜನನ ವ್ಯವಹಾರ ಜೀವ, ಯಾವ ಕಾರಣದಿಂದ ಜೀವನಿಗೆ ನೀವು ಜನನ ವ್ಯವಹಾರ ಮಾಡ್ತೀವಿ, ಪರಮಾತ್ಮನ ಹಂಗ ಅಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ ಅಂತ ಹೇಳಿದ್ರೆ, ಪುರಾಣ ಅನ್ನೋ ಶಬ್ದ ನನಗೆ ತಿಳಿಸುತ್ತೆ. ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಪುರಾಣ, ಜೀವ ಪುರಾಣ. ಜೀವ ಪುರಾಣ ಅಂದ್ರೆ ಏನ್ರಿ, ವಾಟ್ ಡಸ್ ಇಟ್ ಮೀನ್ ಬೈ ಜೀವ ಇಸ್ ಪುರಾಣ? ಅಂದ್ರೆ ಪುರ ಅಂದ್ರೆ ದೇಹ, ಅಣ ಅಂದ್ರೆ ಹೋಗುವನು. ಪುರಾಣಿ ದೇಹಾನ್ ಅಣತಿ ಅಣ ಪಣ ಗತೌ ಗಚ್ಚತಿ ದೇಹ ದೇಹಾಂತರಂ ಪ್ರಾಪ್ನೋತಿ ಇತಿ ದೇಹ ಯೋಗ ನಿಮಿತ್ತ ಇತ್ಯರ್ಥ. ಅಂದ್ರೆ ಜೀವನಿಗೆ ಪುರಾಣ ಅನ್ನುವ ಶಬ್ದ ಯಾಕೆ ಬಂತೆ ಅಂದ್ರೆ, ಪುರದಿಂದ ಒಂದು ದೇಹದಿಂದ ಇನ್ನೊಂದು ಪುರಕ್ಕೆ ಇನ್ನೊಂದು ದೇಹಕ್ಕೆ ಅಣತಿ ಹೋಗುತ್ತಾನೆ, ಆ ಕಾರಣದಿಂದ ಅಣ ಅಂದ್ರೆ ಹೋಗುವುದು ಅಂತ ಅರ್ಥ. ದೇಹದಿಂದ ಇನ್ನೊಂದು ದೇಹವನ್ನು ಹೊಂದುವುದು ಹೋಗುವುದು, ಆ ಕಾರಣದಿಂದ ದೇಹ ಯೋಗ, ಒಂದು ದೇಹ ಸಿಗುವುದು, ಒಂದು ದೇಹ ಬಿಡತ್ತೆ ಇನ್ನೊಂದು ದೇಹ ಸಿಗತ್ತೆ, ಆ ದೇಹ ಬಿಟ್ಟಾಗ ಅದು ಸಾವು, ಇನ್ನೊಂದು ದೇಹ ಸಿಕ್ಕಿದಾಗ ಅದು ಜನ್ಮ. ಆ ವಿಧವಾದಂತಹ ದೇಹ ಯೋಗ ವಿಯೋಗಗಳು ಜೀವನಿಗೆ ಇದೆ, ಆ ಕಾರಣದಿಂದ ಜೀವನಿಗೆ ಪುರಾಣ ಅಂತ ಹೆಸರು. ದಟ್ ಈಸ್ ದ ವರ್ಡ್ ದಟ್ ಈಸ್ ಅಪ್ಲೈಡ್ ಟು ಜೀವ. ಏವಂ ತರ್ಹಿ ಉಪಾಧಿಭೂತ ದೇಹ ನಾಶಾತ್ ನಾಶಃ ಸ್ಯಾತ್ ಇತ್ಯತಃ. ಹಾಗೇನ್ರಿ, ಹಾಗಾದರೆ ಏವಂ ತರ್ಹಿ ಹಾಗಾದರೆ ಉಪಾಧಿಭೂತ ದೇಹನಾಶಾತ್, ಉಪಾಧಿಭೂತವಾದಂತಹ ಉಪಾಧಿ ಅಂದ್ರೆ ಏನು, ರಿಫ್ಲೆಕ್ಟಿಂಗ್ ಮೀಡಿಯಂ. ಆ ರಿಫ್ಲೆಕ್ಟಿಂಗ್ ಮೀಡಿಯಂ ಆಗಿರುವಂತಹ ಈ ದೇಹ ನಾಶವಾದರೆ ಜೀವನಿಗೂ ನಾಶವಾಗುತ್ತೆ ಅಂತ ಹೇಳಿದರೆ ಅದು ಇಲ್ಲ. ಯಾಕೆ ನಮ್ಗೆ ನಹನ್ಯತೆ ಹನ್ಯಮಾನೆ ಶರೀರಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ನಾಲ್ಕನೇ ಪಾದ ದಟ್ ರಿಸಾಲ್ವ್ಸ್ ದಟ್ ಇಶ್ಯೂ. ನ ಹನ್ಯತೆ ಹನ್ಯಮಾನೆ ಶರೀರೇ, ಶರೀರ ಸತ್ತರೂ ಕೂಡ ಜೀವನಿಗೆ ಸಾವು ಇಲ್ಲ. ಯಾಕೆ ಅಂದ್ರೆ ಜೀವನಿಗೆ ದೇಹ ಉಪಾಧಿ ಅಲ್ಲ, ಜೀವನಿಗೆ ಸ್ವರೂಪವೇ ಉಪಾಧಿ. ಆ ಕಾರಣದಿಂದ ನ ಹನ್ಯತೆ ಹನ್ಯಮಾನೆ ಶರೀರ ಅನ್ನೋದು ಆ ಪಾಯಿಂಟ್ ಅನ್ನು ನಿಮ್ಗೆ ರಿಸಾಲ್ವ್ ಮಾಡಿ ಕೊಡುತ್ತೆ. ಅಂತವಂತೆ ಮೇ ದೇಹ ನಿತ್ಯಸ್ಯುಕ್ತ ಶರೀರ ಅಂತ ಮುಂಚಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಲ್ಲಿ ಹೇಳಿದಂತೆ ಅತ್ರ ಉಕ್ತ ದಿಶಾ ನಿತ್ಯ ಉಪಾದೇಹ ಅನ್ಯಸ್ಯ ಭಾವಾತ್, ನಿತ್ಯವಾದ ಉಪಾಧಿ ಇನ್ನೊಂದಿದೆ, ಅದು ಏನು ಸ್ವರೂಪ ದೇಹ ಅನ್ನುವುದೇ ಇನ್ನೊಂದು ಉಪಾಧಿ. ಆ ಕಾರಣದಿಂದ ಏತತ್ ಶರೀರ ನಾಶೇ ಅಪಿ, ಈ ಸ್ಥೂಲ ಶರೀರ ನಾಶವಾದರೂ ಕೂಡ ನ ಜೀವನಾಶ ಇತಿ ಭಾವ, ಜೀವನಿಗೆ ನಾಶವಿಲ್ಲ ಅನ್ನೋದು ನಮಗೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ಈಶ್ವರ ವಿಷಯೇತು ಪೂರ್ವ ಉತ್ತರಾರ್ಥೆ ಈಶ್ವರ ಜೀವ ರೂಪ ವಿಷಯ ಭೇದೇನ ಯೋಜ್ಯೆ. ಇದು ಪರಮಾತ್ಮನಿಗೆ ಅಪ್ಲೈ ಮಾಡಿದ್ರೆ, ಇದು ನೋಡ್ರಿ ಈ ಶ್ಲೋಕ ಬೇರೆ 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 ವಿಧಗಳಲ್ಲಿ ಅಪ್ಲೈ ಮಾಡಬಹುದು. ಜೀವನಿಗೆ ಅಪ್ಲೈ ಮಾಡಿದ್ರೆ ನಜಾಯತೆ ಮ್ರಿಯತೇವಾ ಇದೆಲ್ಲ ನಾವೀಗ ನೋಡಿದ್ದೀವಿ. ಅಜೋನಿತ್ಯ ಇವೆಲ್ಲ ಜೀವನಿಗೆ ಹೇಗೆ ಅಪ್ಲೈ ಆಗುತ್ತೆ, ಶಾಶ್ವತ ಅನ್ನೋದು ಜೀವನಿಗೆ ಹೇಗೆ ಅಪ್ಲೈ ಆಗುತ್ತೆ ಅಂತ ನೋಡಿದ್ದೀವಿ. ಪರಮಾತ್ಮನ ವಿಷಯದಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತಂದ್ರೆ ಪೂರ್ವ ಉತ್ತರಾರ್ಥೆ ಈಶ್ವರ ಜೀವ ರೂಪ ವಿಷಯ ಭೇದೇನ ಯೋಜ್ಯೆ. ಅಂದ್ರೆ ಪರಮಾತ್ಮನಿಗೆ ನಾವು ಅಪ್ಲೈ ಮಾಡಿದಾಗ ಪರಮಾತ್ಮನ ವಿಷಯದಲ್ಲಿ ನಜಾಯತೆ ಮ್ರಿಯತೇವಾ ಅಂತ ಹೇಳಿದ್ರೆ ಪರಮಾತ್ಮ ಹುಟ್ಟುವುದಿಲ್ಲ ಸಾವುದಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಪರಮಾತ್ಮನಿಗೆ ದೇಹದ ಕೂಡ ಹುಟ್ಟು ಸಾವುಗಳೇ ಇಲ್ಲ. ಅಷ್ಟೇ ಅಲ್ಲದೆ ಜೀವನಿಗೆ ಆ ವಿಧವಾಗಿದ್ದರೂ ಕೂಡ ಜೀವನಿಗೆ ಭೇದಗಳಿದೆ ಅಂತೇಳಿ ಒಂದು ವಿಷಯದಲ್ಲಿ ಪರಮಾತ್ಮನಿಗೆ ಅಪ್ಲೈ ಮಾಡೋದು ಅರ್ಥ, ಇನ್ನೊಂದು ಎಲ್ಲೆಲ್ಲಿ ಪರಮಾತ್ಮನಿಗೆ ಅಪ್ಲೈ ಮಾಡಲಿಕ್ಕಾಗೋದಿಲ್ಲವೋ ಅದು ಜೀವನಿಗೆ ಅಪ್ಲೈ ಮಾಡುವುದು. ಈ ವಿಧವಾಗಿ ಮಾಡುವುದರ ಮೂಲಕವಾಗಿ ಜೀವ ಪರಮಾತ್ಮರಿಗೆ ಇರುವ ಭೇದವನ್ನು, ಅಂದ್ರೆ ಈಶ್ವರ ವಿಷಯದಲ್ಲಿ ಪೂರ್ವಾರ್ಥ, ಜೀವ ವಿಷಯದಲ್ಲಿ ಉತ್ತರಾರ್ಥ ಹೇಳಿ ಈಶ್ವರ ಜೀವ ರೂಪ ವಿಷಯ ಭೇದೇನ ಯೋಜ್ಯೆ. ನಮಗೆ ಈಶ್ವರನಿಗೆ ಪರಮಾತ್ಮನಿಗೆ ಜೀವನಿಗೆ ಇರುವ ಭೇದವನ್ನು ನಮಗೆ ಈ ಶ್ಲೋಕ ತಿಳಿಸಿಕೊಡ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ತಥಾಹಿ ವಾ ಶಬ್ದಾದ್ ಏವ ಪೂರ್ವ ನಂಗೋ ಮ್ರಿಯತೆ ವಾ ಇತಿ ಅತ್ರ ಅನುಕಷ್ಟಸ್ಯ ಸಿದ್ಧೇ ನಂಗಂತರ ವೈಯರ್ಥ್ಯಾತ್ ನಾಯಂ ಭೂತ್ವಾ ಇತ್ಯತ್ಯ ಶ್ರುತೋ ನ ಶಬ್ದ ನ ನಂಗಂತೆ. ಇನ್ನೊಂದು ಹೇಳ್ತಾ ಇದ್ದಾರೆ, ಈ ಕದಾಚಿತ್ ನಾಯಂ ಅಂತ ಇದಲ್ಲವ, ಅಲ್ಲಿ ನ ಜಾಯತೆ ಮ್ರೇತೇವಾ ಅಂತ ಶ್ಲೋಕದಲ್ಲಿ ಮೊದಲು ಹೇಳಿದಂತಹ ನಕಾರ ನಮಗೆ ಎಲ್ಲಕ್ಕೂ ನಾನು ಹೇಳಿದ್ದೀನಿ, ನಾ ಅನ್ನೋದು ಬ್ರಾಕೆಟ್ ನಲ್ಲಿ ಇಟ್ಕೊಂಡು ನಾಟ್ ಅಂತ ಬ್ರಾಕೆಟ್ ನಲ್ಲಿ ಹಾಕೊಂಡು ನಾಟ್ ಹೊರಗಾಗಿ ಬ್ರಾಕೆಟ್ ನಲ್ಲಿ ಎ ಆರ್ ಬಿ ಆರ್ ಸಿ ಅಂತ ಆಗಬಹುದು ಅಂತ ಹೇಳಿದ್ದಾರಲ್ವಾ. ದೆನ್ ಯು ಜಸ್ಟ್ ನೀಡ್ ಓನ್ಲಿ ಒನ್ ನಾಟ್, ಯು ಡೋಂಟ್ ನೀಡ್ ಟೂ ನೆಗೆಟಿವ್ಸ್, ಬೇಕಾಗಿಲ್ಲ, ಒಂದು ನೆಗೆಟಿವ್ ಸಾಕು. ಅಂದ್ರೆ ನ ಜಾಯತೆ ಅನ್ನೋದ್ರಲ್ಲಿ ಮೊದಲಲ್ಲಿ ಇರುವಂತಹ ನ ಶಬ್ದ ಈಸ್ ಎನಫ್ ಟು ಕನ್ವೇ ದ ನೆಗೆಟಿವ್ ಮೀನಿಂಗ್, ವಿಚ್ ಕ್ಯಾನ್ ಬಿ ಅಪ್ಲೈಡ್ ಆಸ್ ಎ ಪ್ರೋಗ್ರೆಸಿವ್ ಥಿಂಗ್. ನಮಗೆ ಡಿಸ್ಟ್ರಿಬ್ಯೂಟಿವ್ ಲಾ ನಲ್ಲಿ ನ ಫಸ್ಟ್ ನ ಇಸ್ ಅಪ್ಲಿಕಬಲ್, ಆವಾಗ ಎರಡನೇ ನ ಕದಾಚಿತ್ ನ ಅಯಂ ಅನ್ನುವ ನ ವ್ಯರ್ಥವಾಗತ್ತೆ. ಕದಾಚಿತ್ ನ ಅಯಂ ಎಗೈನ್ ವೈ ಆರ್ ಯು ಬ್ರಿಂಗಿಂಗ್ ದಟ್ ನ, ಮುಂಚೆ ನಾ ಅಂತ ಹೇಳಿದ್ದು ಮತ್ತು ನಾ ಅಂತ ಹೇಳಿದರೆ ಈ ಸೆಕೆಂಡ್ ನ ಕದಾಚಿತ್ ನ ಅಯಂ ಅನ್ನುವುದರಲ್ಲಿರುವಂತಹ ನ ವ್ಯರ್ಥ, ದಟ್ ಈಸ್ ಯೂಸ್ಲೆಸ್, ದಟ್ ಬಿಕಮ್ಸ್ ಫ್ಯೂಟೈಲ್, ಎಕ್ಸೆಸಿವ್, ರಿಡಂಡೆಂಟ್ ಆಗತ್ತಲ್ವಾ ಅಂತ ಹೇಳಿದರೆ ಹಾಗ ನೀವು ಹೇಳ್ತೀರಾ. ದೆನ್ ವಾಟ್ ಯು ಡೂ ಇಸ್ ಆರ್ ನೋಡ್ರಿ, ಎಷ್ಟು ಒಂದು ಆಳವಾಗಿ ಯೋಚನೆ ಮಾಡಿದಾರೆ ಎಂಬುದಕ್ಕೆ ದಿಸ್ ಇಸ್ ಎ ವಂಡರ್ಫುಲ್ ಪ್ರೂಫ್. ಇಲ್ಲಿ ಕದಾಚಿತ್ ನಾಯಂ ಅನ್ನೋದು ನ ಪ್ಲಸ್ ಐಎಂ ಅಂತ ಬಿಡಿಸದೆ ನಾ ಪ್ಲಸ್ ಐಎಂ ಅಂತ ಬಿಡಿಸಿದ್ದಾರೆ. ಕದಾಚಿತ್ ನ ಐಎಂ ಯಾವಾಗ ಕೂಡ ಹಲೋ, ಐ ಥಿಂಕ್ ಏನೋ ಬ್ರೇಕ್ ಬಂದಂತ ಕಾಣುತ್ತೆ. ಸೊ ಇದು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಆ ಎರಡನೇ ನ ಕದಾಚಿತ್ ನಾ ಅಯಂ ಅನ್ನೋದರನ್ನು ನಮಗೆ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾ ಅಂಬೋ ಶಬ್ದಕ್ಕೆ ನಂಗ್ ಅನ್ನುವ ಅರ್ಥ ತಗೊಳ್ಳದೆ ನಾಯಂ ಭೂತ್ವ ಇತ್ಯತ್ರ ಶ್ರುತೋ ನ ಶಬ್ದೋ ನ ನಂಗ್, ಅದು ನಕಾರವಲ್ಲ, ನೆಗೆಟಿವ್ ನಾ ಅಲ್ಲ, ಕಿಂತು ನೃ ಶಬ್ದ, ನೃ ಅನ್ನುವ ಶಬ್ದ. ನೃ ಅನ್ನುವ ಶಬ್ದಕ್ಕೆ ಒಂದು ಅರ್ಥ ಇದೆ ಅಂದ್ರೆ ನೃ ಅಂದರೆ ದಟ್ ಕನ್ವೇಸ್ ದ ಮೀನಿಂಗ್ ನಾರಾಯಣ ಪರಮ ಪುರುಷ ಅಂತ ಅರ್ಥ. ಈಗ ನೃ ಅನ್ನುವ ಶಬ್ದ ನಾ ಆಗತ್ತೆ, ಉದಾಹರಣೆಗೆ ನೋಡ್ರಿ, ಪಿತೃ ಅಂದ್ರೆ ಪಿತಾ ಆಗತ್ತೆ, ಧಾತೃ ಅಂದ್ರೆ ಧಾತ, ಮಾತೃ ಅಂದ್ರೆ ಮಾತ, ಭ್ರಾತೃ ಅಂದ್ರೆ ಭ್ರಾತ, ಯಾವುದಾದರೂ ಋಕಾರದಲ್ಲಿ ಎಂಡಾಗುವ ಶಬ್ದ ಆ ಆಗತ್ತೆ ನಾಮಿನೇಟಿವ್ ಕೇಸ್ನಲ್ಲಿ, ಸಿಂಗ್ಯುಲರ್ ನಂಬರ್ನಲ್ಲಿ. ಅದೇ ವಿಧವಾಗಿ ನೃ ಅನ್ನುವ ಶಬ್ದ ನಾ ಆಗತ್ತೆ. ಹಾಗೆ ಮಾತೃ ಮಾತಾ ಆಗತ್ತೋ, ಪಿತೃ ಪಿತಾ ಆಗತ್ತೋ, ನೃ ಅನ್ನುವುದು ನಾ ಆಗತ್ತೆ. ಅದಕ್ಕೆ ಇದನ್ನು ಕದಾಚಿತ್ ನಾ ಅಯಂ, ನಾ ಅಂದ್ರೆ ಪರಮ ಪುರುಷ, ನೃ ನಾ ಅಂದ್ರೆ ನೃ, ನೃ ಶಬ್ದಕ್ಕೆ ನಾಮಿನೇಟಿವ್ ಕೇಸು, ನಾ ಅಂದ್ರೆ ಪರಮ ಪುರುಷ ಅಂತ ಅರ್ಥ. ಸೊ ಅದಕ್ಕೆ ಕದಾಚಿತ್ ನಾ ಅಯಂ ಭೂತ್ವ ಅನ್ನುವುದನ್ನು ನಾವು ಅಲ್ಲಿ ನಾ ಅಂದ್ರೆ ಪರಮ ಪುರುಷ ಅಂತ ತಗೊಂಡ್ರೆ, ಪರಮ ಪುರುಷನಾದ ಪರಮಾತ್ಮ ನ ಜಾಯತೆ ನ ವಾಮ್ರಿಯತೆ ಅಂದ್ರೆ ದೇಹ ಯೋಗ ವಿಯೋಗ ರೂಪವಾದ ಜನ್ಮ ಮರಣಗಳು ಕೂಡ ಇಲ್ಲ ಅವನಿಗೆ. ಅವನು ನಿತ್ಯನಾಗಿದ್ದಾನೆ, ನಿತ್ಯ ದೇಹ ಇದೆ ಅವನಿಗೆ. ಅಂದ್ರೆ ಹಿಸ್ ಬಾಡಿ ಆಲ್ಸೋ ಡಸ್ ನಾಟ್ ಡಿಮಿನಿಷ್. ನಮಗೆ ದೇಹ ರೂಪವಾದ ಜನನ ಮರಣಗಳಿದೆ, ಪರಮಾತ್ಮನಿಗೆ ದೇಹ ರೂಪವಾದ ಜನನ ಮರಣಗಳು ಕೂಡ ಇಲ್ಲ. ಅತಯೇವ ಸ್ವರೂಪ ಅನಾಶಃ ಕೈಮುಖ್ಯ ಸಿದ್ಧ. ಅಂದರೆ ನಮಗೆ ದೇಹ ರೂಪವಾದ ಜನನ ಮರಣಗಳು ಇದೆ, ಸ್ವರೂಪಭೂತವಾದ ಜನನ ಮರಣಗಳಿಲ್ಲ. ಪರಮಾತ್ಮನಿಗೆ ದೇಹಭೂತವಾದ ಜನನ ಮರಣಗಳೇ ಇಲ್ಲ ಅಂತ ಹೇಳಿದ ಮೇಲೆ ಇನ್ನು ಸ್ವರೂಪಭೂತವಾದ ಜನನ ಮರಣ ಇಲ್ಲ ಅಂತ ಹೇಳಬೇಕಾಗಿದ್ದೇನಿದೆ? ಕೈಮುಖ್ಯ ಸಿದ್ಧ. ಅದು ಕೈಮುಖ್ಯ ಅಂದ್ರೆ ಏನು? ಇನ್ನು ಹೇಳಬೇಕಾಗಿದ್ದೇ ಇಲ್ಲ. ಇಫ್ ಇಟ್ ಈವನ್ ಇದೇ ಇಲ್ಲ ಅಂತ ಹೇಳಿದ ಮೇಲೆ ಅದಕ್ಕಿಂತ ದೊಡ್ಡದಾದಂತಹ ಸ್ವರೂಪಭೂತವಾದ ನಾಶಗಳು ಇಲ್ಲ ಅಂತ ಪರಮಾತ್ಮನಿಗೆ ಸ್ಪಷ್ಟವಾಗಿ ಇಲ್ಲಿ ಹೇಳಿಲ್ಲ ಅಂತ ಹೇಳಿದರೆ ಹೇಳಬೇಕಾಗಿದ್ದಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ದೇಹವೇ ಇಲ್ಲ, ದೇಹ ಪ್ರಾಪ್ತಿಯೇ ಇಲ್ಲ ಅಂತ ಹೇಳಿದ ಮೇಲೆ ಅವನಿಗೆ ಸ್ವರೂಪತಃ ಎಲ್ಲವೂ ಇದೆ, ಸ್ವತಂತ್ರನಾಗಿದ್ದಾನೆ ಅಂತ ಹೇಳಿ ಆಗುತ್ತೆ ಅನ್ನೋದು ಕೈಮುಖ್ಯದಿಂದ ಸಿದ್ಧವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದೇಹ ಉತ್ಪತ್ತಿ ವಿನಾಶಯೋ ಅಪಿ ಅಭಾವೇನ ಸ್ವಾತಂತ್ರ್ಯಮಿ ಸಿದ್ಧಮೇವ ಇತಿ ಭಾವ. ದೇಹ ಉತ್ಪತ್ತಿ ವಿನಾಶಗಳು ಇಲ್ಲದೆ ಇರುವುದರ ಮೂಲಕವಾಗಿ ಸ್ವಾತಂತ್ರ್ಯವಿದೆ. ಅಂದ್ರೆ ಪರಮಾತ್ಮನಿಗೆ ಮೂರು ಇದೆ. ಏನು? ಸ್ವರೂಪತಃ ಅನಿತ್ಯತ್ವ ಅಷ್ಟೇ ಅಲ್ಲದೆ ದೇಹತಃ ಅನಿತ್ಯತ್ವ ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯ. ಜೀವನಿಗೇನಿದೆ? ಸ್ವರೂಪತಃ ಅನಿತ್ಯತ್ವ ಇದೆ ಅಷ್ಟೇ, ದೇಹತಃ ಅನಿತ್ಯತ್ವ ಇಲ್ಲ ಅಷ್ಟೇ ಅಲ್ಲದೆ ಸ್ವಾತಂತ್ರ್ಯವೂ ಇಲ್ಲ. ಸೊ ಔಟ್ ಆಫ್ ದ ತ್ರೀ ಥಿಂಗ್ಸ್. ಅದಕ್ಕೆ ಹೇಳ್ತಾ ಇದ್ದಾರೆ, ಏವಂ ಚೇತ್ ಕಥಂ ತರ್ಹಿ ರಾಮಕೃಷ್ಣಾದಿ ರೂಪೇಣ ಜನನ ವ್ಯವಹಾರ ಇತ್ಯತಃ. ಹಾಗಾದರೆ ನಾವು ಪರಮಾತ್ಮ ರಾಮದೇವರು ಹುಟ್ಟಿದ್ದಾರೆ, ಕೃಷ್ಣದೇವರು ಕೃಷ್ಣ ಜಯಂತಿ ಮಾಡ್ತೀವಿ, ರಾಮನವಮಿ ಮಾಡ್ತೀವಿ, ಅವರೆಲ್ಲ ಹುಟ್ಟಿದ್ದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ, ಜನನ ವ್ಯವಹಾರ ಎಲ್ಲ ಇದೆ, ಅದು ಹೇಗೆ ಮಾಡ್ತಾ ಇದ್ದೀವಿ ಅಂದ್ರೆ, ಭೂತ್ವ ರಾಮಕೃಷ್ಣಾದಿ ರೂಪೇಣ ಸರ್ವದಾ ಭೂತ್ವ ಏವ ಕದಾಚಿತ್ ಜನದೃಗ್ ವಿಷಯತ್ವಾದಿ ರೂಪೇಣ ಭೂಯಃ ಪುನರ್ಭವಿತ. ಅಲ್ಲಿ ನೋಡ್ರಿ, ಭೂತ್ವ ವಾ ನ ಭೂಯಃ ಭವಿತ ಅಲ್ಲಿ ಹೇಳಿದ್ದಾರೆ ನೋಡುವ. ಭೂತ್ವ ಭವಿತ ವಾ ನ ಭೂಯಃ ಅಂದ್ರೆ ಏನು? ಕೇವಲ ವ್ಯವಹಾರದ ಮೂಲಕವಾಗಿಯೇ ಪರಮಾತ್ಮನಿಗೆ ಹುಟ್ಟುವುದು ಬರುತ್ತೆ. ಅಂದ್ರೆ ಹೇಗೆ? ಯಾವಾಗಲೂ ರಾಮನ ರೂಪದಲ್ಲಿ ಇದ್ದಾನೆ. ಈಗ ನೋಡಿ, ಕೃಷ್ಣದೇವರು ದೇಹವನ್ನು ಬಿಟ್ಟಿದ್ದಾರೆ ಅಂತ ಒಂದು ಭಾಗವತದಲ್ಲಿ ನಮಗೆ ಅಂದ್ರೆ ಪರಮಾತ್ಮ ಕಾಣಿಸ್ಕೊಟ್ಟಾನೆ. ಅದಾದ ಮೇಲೂ ಕೃಷ್ಣ ಎಷ್ಟೋ ಜನ ಕಾಣಿಸ್ಕೊಟ್ಟ, ಅದಾದ ಮೇಲೂ ರಾಮದೇವರು ಎಷ್ಟೋ ಜನ ಕಾಣಿಸ್ಕೊಟ್ರು. ಹಾಗಂದ್ರೆ ಏನಾಯ್ತು? ಅವರು ಯಾವಾಗಲೂ ಇದ್ದೇ ಇದ್ದಾರೆ. ರಾಮಕೃಷ್ಣಾದಿ ರೂಪಗಳು, ಪರಮಾತ್ಮನ ರೂಪಗಳು ಅವರು ಅವತಾರ ಮಾಡಲಿಕ್ಕೆ ಮುಂಚೆನೂ ಇದೆ, ಅವತಾರ ನಂತರವೂ ಇರುತ್ತೆ, ಯಾವಾಗಲೂ ಇರ್ತಾರೆ. ಆದರೆ ಜನಗಳ ದೃಷ್ಟಿಗೆ ಮಾತ್ರ, ಅಂದ್ರೆ ಲೋಕದ ದೃಷ್ಟಿಗೆ ಮಾತ್ರ ಬಂದು ನಿಲ್ತಾರೆ ಮತ್ತು ಹೊರಟೋಗ್ತಾರೆ ಅಷ್ಟೇ ಹೊರತು, ಆ ರೂಪಗಳಲ್ಲಿ ಪರಮಾತ್ಮ ಯಾವಾಗಲೂ ಇರ್ತಾನೆ. ಕೇವಲ ವ್ಯವಹಾರದ ಮಾಡ್ತೀವಷ್ಟೇ. ಭೂತ್ವ ರಾಮಕೃಷ್ಣಾದಿ ರೂಪೇಣ ಸರ್ವದಾ ಭೂತ್ವ ಏವ ಕದಾಚಿತ್ ಯಾವಾಗಾದರೂ ಜನದೃಗ್ ವಿಷಯತ್ವಾದಿ ರೂಪೇಣ ಜನಗಳ ದೃಷ್ಟಿಗೆ ಗೋಚರವಾಗುವುದರ ದೃಷ್ಟಿಯಲ್ಲಿ ಮಾತ್ರ ಭೂಯಃ ಪುನರ್ಭವಿತ ಮತ್ತು ಪರಮಾತ್ಮ ಬಂದಿದ್ದಾನೆ, ಜನ್ಮ ತಾಳಿದ್ದಾನೆ ಅನ್ನೋ ಒಂದು ವ್ಯವಹಾರವನ್ನು ಮಾತ್ರ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾತು ದೇಹಯೋಗೇನ ಅಪಿ ಭವಿತ. ಅಂದ್ರೆ ಏನು? ಅವರಿಗೆ ಪರಮಾತ್ಮನಿಗೆ ದೇಹ ಯೋಗ ಅನ್ನುವುದು ಕೂಡ ಇಲ್ಲ, ಆ ವಿಧವಾದದ್ದು ಇಲ್ಲ, ದೇಹಯೋಗ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಕಿಂತು ನಿರ್ದೋಷ ಚೈತನ್ಯ ಸುಖಂ ನಿತ್ಯಾಂ ಸ್ವಕಾಂ ತನುಂ ಪ್ರದರ್ಶಯತಿ ಲೋಕಸ್ಯ ಜನಿರಿತ್ಯುಚ್ಯತೆ ಹರೇಹೇ ಇತಿ ತತ್ವ ನಿರ್ಣಯ ಉಕ್ತೇ. ತತ್ವ ನಿರ್ಣಯದಲ್ಲಿ ಹೇಳಿದ ಮಾತಿನಂತೆ ಪರಮಾತ್ಮನಿಗೆ ನಿರ್ದೋಷ ಚೈತನ್ಯ ಸುಖಮೂರ್ತಿನಾದ ಪರಮಾತ್ಮನು ಯಾವಾಗಲೂ ದೋಷರಹಿತನಾಗಿದ್ದಾನೆ, ಚೈತನ್ಯಮೂರ್ತಿಯಾಗಿದ್ದಾನೆ. ಅವನಿಗೆ ನಿತ್ಯ ಸುಖ, ಅನಂತ ಸುಖ ನಿತ್ಯವಾಗಿದೆ, ತನ್ನದೇ ಆದ ಸುಖ, ಸ್ವತಂತ್ರವಾದ ಸುಖ, ಸ್ವತಂತ್ರವಾದ ತನ್ನದೇ ಆದ ದೇಹ. ಅವನಿಗೆ ಸ್ವರೂಪ ದೇಹವೇ ಇದೆ ಹೊರತು ಅವನಿಗೆ ಬೇರೆ ಪ್ರಾಕೃತ ದೇಹ ಇಲ್ಲ. ಪ್ರದರ್ಶಯತಿ ಲೋಕಸ್ಯ, ಲೋಕಕ್ಕೆ ಒಂದು ಪ್ರದರ್ಶನ ಮಾಡ್ತಾನಷ್ಟೇ, ಜನನ ಮಾಡಿದಂತೆ ನಟನ ಮಾಡ್ತಾನೆ ಅನ್ನುವ ತತ್ವ ನಿರ್ಣಯದ ಮಾತಿನಂತೆ ಪರಮಾತ್ಮ ಕೇವಲ ನಟನ ಮಾಡ್ತಾನಷ್ಟೇ. ಅಯಂ ಜೀವಹಾಪಿ ಅಜೋ ನಿತ್ಯಸ್ಯ. ಈ ಜೀವನು ಕೂಡ ಸ್ವರೂಪದ ಅದನ್ನು ನಿತ್ಯನೂ ಆಗಿದ್ದಾನೆ. ಅಂದ್ರೆ ಜನ್ಮವೂ ಇಲ್ಲ, ನಿತ್ಯನಾಗಿದ್ದಾನೆ. ಈಶ್ವರಸ್ಯ ಇವ ಜೀವಸ್ಯಾಪಿ ಅನಾದಿ ನಿತ್ಯತ್ವೇ ಸ್ವಾತಂತ್ರ್ಯಸ್ಯಾಪಿ ಪ್ರಾಪ್ತೇ ಈಶ್ವರಾತ್ ಅವಿಶೇಷ ಸ್ಯಾತ್ ಇತ್ಯತ ಉಕ್ತಂ. ಹಾಗಾದ್ರೆ ಕೆಲವು ಜನಕ್ಕೆ ಸಂದೇಹ ಬರುತ್ತೆ, ಏನು ಅಂದ್ರೆ ಈಶ್ವರನಿಗೆ ಹೇಗೆ ಆದರೆ ಕೇವಲ ಈ ವಿಧವಾಗಿ ನಟನ ಮಾಡ್ತಾನೋ ಹಾಗೆ ಜೀವ ಕೂಡ ನಟನ ಮಾಡ್ತಾ ಇದ್ದಾನಂತ ಯಾಕೆ ತಿಳ್ಕೋಬಾರದು? ಜೀವ ಕೂಡ ಈಶ್ವರನಂತೆನೆ ಪರಮಾತ್ಮನಂತೆನೆ ಇದ್ದಾನೆ, ಅನಾದಿ ನಿತ್ಯನಾಗಿದ್ದಾನೆ, ಸ್ವತಂತ್ರನೂ ಆಗಿದ್ದಾನೆ ಅಂತ ನಾವು ಯಾಕೆ ಅನ್ಕೋಬಾರದು? ಪ್ರಾಪ್ತೇ ಈಶ್ವರಾದ ಅವಿವೇಶ ಅವಿವೇಶ ಅವಿಶೇಷ ಅಂದ್ರೆ ಏನು? ದೇರ್ ಇಸ್ ನೋ ಡಿಫ್ರೆನ್ಸ್. ಜೀವನಿಗೆ ಪರಮಾತ್ಮನಿಗೆ ಭೇದವೇ ಇಲ್ಲ. ಯಾಕೆ ಅಂದರೆ ಇಬ್ಬರು ಅನಾದಿ ನಿತ್ಯರು ಅಂತ ಹೇಳಿದರೆ ಹಾಗೆ ಇಲ್ಲ, ಅದನ್ನು ಹಾಗೆ ಇಲ್ಲ ಅಂತ ಎಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಶಾಶ್ವತ. ಶಾಶ್ವತ ಅಂದ್ರೆ ಏನು? ಸದಾ ಏಕರೂಪ. ಶಾಶ್ವತ ಅನ್ನೋ ಶಬ್ದಕ್ಕೆ ಯಾವಾಗಲೂ ಒಂದೇ ರೀತಿಯಲ್ಲಿರೋದು. ಒಂದೇ ರೀತಿಯಲ್ಲಿರೋದು ಅಂದ್ರೆ ಏನು? ಜೀವ ಶಾಶ್ವತ ಅಂದ್ರೆ ಅರ್ಥ ಏನು? ಅನಾದಿ ಅನಂತಕಾಲಂ ಅತ್ಯಕ್ಯ ಪಾರತಂತ್ಯಾದಿ ಸ್ವಭಾವ ಇತ್ಯರ್ಥ. ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಯಾವಾಗಲೂ ಕೂಡ ಫ್ರಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಆಫ್ ದ ಟೈಮ್ ಅತ್ಯಕ್ತ ಪಾರತಂತ್ರ್ಯಾದಿ ಸ್ವಭಾವ ಅಂದ್ರೆ ಬಿಡದೇ ಇರುವಂತಹ ಪಾರತಂತ್ರ್ಯಾದಿ ಸ್ವಭಾವ ಉಳ್ಳವನಾಗಿದ್ದಾನೆ. ಅಂದ್ರೆ ಅರ್ಥ ಏನು? ಪಾರತಂತ್ರ್ಯವನ್ನು ಯಾವಾಗಲೂ ನಾಟ್ ಈವನ್ ಫಾರ್ ಎ ಸ್ಪ್ಲಿಟ್ ಸೆಕೆಂಡ್ ಜೀವ ಗಿವ್ಸ್ ಅಪ್ ದಿ ಪಾರತಂತ್ರ್ಯ ಅಂದ್ರೆ ಡಿಪೆಂಡೆನ್ಸಿ ಯಾವಾಗಲೂ ಬಿಡೋದಿಲ್ಲ. ನಮ್ಗೆ ಈ ಬಹಳ ಜನ ಸಂದೇಹ ಬರುತ್ತೆ, ಏನ್ರಿ ಮೇಬಿ ಫಾರ್ ಎ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ಎ ಟೈಮ್ ಜೀವನಿಗೆ ಒಂದು ಸ್ವತಂತ್ರ ದೇವರು ಕೊಟ್ಟಿದ್ದಾನೆ ಯಾವಾಗಲೂ ಒಂದೇ ಕಾಲದಲ್ಲಿ. ಇದು ಸಮ್ ಸ್ಕೂಲ್ಸ್ ಆಫ್ ಥಾಟ್ಸ್ ದೇ ಪ್ರೊಪೌಂಡ್ ದಿಸ್ ಕೈಂಡ್ ಆಫ್ ಎ ಥಿಯರಿ. ಸೃಷ್ಟಿ ಬಿಗಿನಿಂಗ್ ನಲ್ಲಿ ಜೀವನಿಗೆ ಒಂದು ವಿಶಿಷ್ಟಾದತೆ ಎಸ್ಪೆಷಲಿ ಹೀಗೆ ಹೇಳುತ್ತೆ, ಒಂದು ಕ್ಷಣ ಮಾತ್ರ ಕಾಲ ಜೀವನಿಗೆ ಒಂದು ಸ್ವತಂತ್ರ ಕೊಟ್ಟಿದ್ದಾನೆ. ಆವಾಗ ಜೀವ ಸ್ವತಂತ್ರವಾಗಿ ಒಂದು ಕಾರ್ಯ ಮಾಡಿದ್ದಾನೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲಿ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ರಮ್ ದಟ್ ಪಾಯಿಂಟ್ ಅಂತ ಹೇಳಿ. ಅದು ಕೂಡ ಸರಿಯಿಲ್ಲ. ಯಾಕೆ ಅಂದ್ರೆ ಇದು ಶಾಶ್ವತ ಅನ್ನೋ ಶಬ್ದ ನಮ್ಗೆ ತಿಳಿಸುತ್ತೆ, ಯಾವಾಗಲೂ ಒಂದೇ ತರ ಇದ್ದಾರೆ. ಸೊ ನಾಟ್ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೀವನಿಗೆ ಪಾರತಂತ್ರ್ಯ ಡಿಪೆಂಡೆನ್ಸಿ ಯಾವಾಗಲೂ ಇದೆ, ಪರಮಾತ್ಮನಿಗೆ ಸ್ವಾತಂತ್ರ್ಯ ಯಾವಾಗಲೂ ಇದೆ. ಶಾಶ್ವತ ರೂಪರು ಅವರು, ಸದಾ ಏಕರೂಪರಾಗಿದ್ದಾರೆ ಅಂತೇಳಿ ಅದನ್ನು ನಮಗೆ ಈ ಶಬ್ದ ತಿಳಿಸುತ್ತೆ. ಕುತ ಏತದ್ ಇತ್ಯತ ಉಕ್ತಂ. ಇದು ನಮಗೆ ಹೇಗೆ ಬಂತು, ಎಲ್ಲಿಂದ ಬಂತು ಅಂದ್ರೆ ಪುರಾಣ ಇತಿ. ಪುರಾಣ ಅನ್ನೋ ಶಬ್ದ ನಮಗೆ ತಿಳಿಸುತ್ತೆ ಹೇಗೆಂದ್ರೆ ಅನಿಚ್ಛಯ ಅಪಿ ದೇಹಾದ್ ದೇಹಾಂತರ ಪ್ರಾಪ್ತಿಮತ್ವಾದ್ ಇತಿ. ಅಂದ್ರೆ ತನಗೆ ಇಷ್ಟವಿಲ್ಲದೇ ಇದ್ದರೂ ಕೂಡ ಜೀವ ಒಂದು ದೇಹದಿಂದ ಇನ್ನೊಂದು ದೇಹವನ್ನು ಹೊಂದುವ ಒಂದು ಫೋರ್ಸ್ಡ್ ಸಿಚುಯೇಷನ್, ಜೀವನಿಗೆ ಫೋರ್ಸ್ಡ್ ಸಿಚುಯೇಷನ್. ಇಟ್ ಹ್ಯಾಸ್ ಟು ಟೇಕ್ ಅಪ್ ಒನ್ ಬಾಡಿ ಟು ಅನದರ್ ಬಾಡಿ, ಇಟ್ ಹ್ಯಾಸ್ ಟು ಮೂವ್, ಇಟ್ ಹ್ಯಾಸ್ ನೋ ಚಾಯ್ಸ್. ನಮಗೆ ಈ ದೇಹ ಬ್ಯಾಟ್ರಿ ಬೇರೆದೇ ಬರಲಿ, ಆಗ ಬರಲಿ, ಹೀಗೆ ಬರಲಿ, ಹಾಗಾಗಲಿ ಹೀಗಾಗಲಿ ಅಂತ ಜೀವ ಅನ್ಕೊಂಡ್ರು ಮನಸ್ಸಿನಲ್ಲಿ ಆಗೋದಿಲ್ಲ. ಸೊ ಅದಕ್ಕೆ ಹೇತು ಗರ್ಭ ವಿಶೇಷಣಂ ಇದಂ. ಇದು ಒಂದು ಹೇತುಗರ್ಭ ವಿಶೇಷಣ ಅಂದ್ರೆ ಏನು? ಬಹಳ ಅರ್ಥಗರ್ಭವಾಗಿರುವಂತಹ ನಮ್ಗೆ ಅದರ ಕಾರಣ ತಿಳಿಸ್ತಾ ಇದೆ, ಪರಮಾತ್ಮನಿಗೆ ಜೀವನಿಗೆ ಇರುವ ಭೇದವನ್ನು ತಿಳಿಸುವಂತಹ ಈ ಶಬ್ದ ಹೇತುಗರ್ಭ ವಿಶೇಷಣ. ಇದಕ್ಕೆ ಶಾಶ್ವತ ಅನ್ನೋದು ನಮಗೆ ಹೇತುಗರ್ಭ ವಿಶೇಷಣವಾಗಿದೆ. ದಟ್ ಮೀನ್ಸ್ ಇಟ್ ಈಸ್ ಡಿಫರೆನ್ಶಿಯೇಟಿಂಗ್, ಇಟ್ ಈಸ್ ಪ್ರೊಕ್ಲೈಮಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ಜೀವ ಅಂಡ್ ಪರಮಾತ್ಮ. ನಹಿ ತಾದೃಶಸ್ಯ ಸ್ವಾತಂತ್ರ್ಯ ಸಂಭಾವನಾ ಅಪಿ ಇತಿ ಭಾವ. ಜೀವನಿಗೆ ಪರಮಾತ್ಮನ ಅಂತೆ ಸ್ವಾತಂತ್ರ್ಯ ಸಂಭಾವನವೇ ಇಲ್ಲ. ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಹ್ಯಾವಿಂಗ್ ಇಂಡಿಪೆಂಡೆನ್ಸ್ ಫಾರ್ ದ ಜೀವ. ದೇರ್ ಇಸ್ ನಾಟ್ ಈವನ್ ಎ ರಿಮೋಟ್ ಪಾಸಿಬಿಲಿಟಿ ಅನ್ನೋದನ್ನು ನಮಗೆ ಶಬ್ದ ತಿಳಿಸುತ್ತೆ. ಏತಾವಾನ್ ಗುಣ ಇತ್ಯಾಹ ನ ಹನ್ಯತೆ ಹನ್ಯಮಾನೇ ಶರೀರ ಇತಿ. ಇವೆಲ್ಲವನ್ನು ನಮಗೆ ಒಂದು ಸಮ್ಮರೈಸ್ ಮಾಡುವಂತಹ ವಿಷಯ ಯಾವುದಂದ್ರೆ ನ ಹನ್ಯತೆ ಹನ್ಯಮಾನೇ ಶರೀರ. ಅಂದ್ರೆ ಶರೀರ ನಾಶವಾದರೂ ಕೂಡ ಜೀವ ನಾಶವಾಗುವುದಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಜೀವನಿಗೆ ಸ್ವಾತಂತ್ರ್ಯವೇ ಇಲ್ಲ. ಆ ಜೀವ ನಾಶವಾಗದೇ ಇರುವಂತೆ ಶರೀರ ನಾಶವಾಗುವಂತೆ ಮಾಡುವವನು ಪರಮಾತ್ಮ ಇದ್ದಾನೆ. ಜೀವನ ಕೈಲಿ ಯಾವುದು ಇಲ್ಲ, ಪರಮಾತ್ಮನ ಕೈಲಿ ಎಲ್ಲವೂ ಇದೆ ಅನ್ನೋದು ನಮಗೆ ದಿಸ್ ಸಮರೈಸ್ ಆಲ್ ದಿಸ್ ಥಾಟ್ಸ್ ಅನ್ನೋದನ್ನು ನಮಗೆ ಈ ಶ್ಲೋಕದ ವಿವೃತಿಯಲ್ಲಿ ರಾಯರ ಶ್ಲೋಕವನ್ನು ನಮಗೆ ವಿಸ್ತಾರ ಮಾಡಿ ಹೇಳಿದ್ದಾರೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ವೇದ ಅವಿನಾಶನಂ ನಿತ್ಯಂ ಯಯೇನ ಮದಮವ್ಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತೈತಿ ಹಂತಿಕಂ ಅನ್ನುವ 21ನೇ ಶ್ಲೋಕ, ಅದರ ಭಾಷೆ ತಾತ್ಪರ್ಯಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಅನಸ ಸ್ವಭಾವಾತ್ ಕರೋಮಿ ಯಜ್ಜಿತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ.